ಹೇಗೆ ಬರೋದಿಲ್ಲ, ಒಡೆ ಬಿಡ್ತಾರೆ, ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು. ಸೌಮ್ಯವಾಗಿದ್ದು ಬಿಟ್ರೆ ಮನೇಲಿ ಇವರು ಇರಲಿಕ್ಕೆ ಬಿಡೋದಿಲ್ಲ, ಓಡಿಸ್ಬಿಡ್ತಾರೆ. ಎರಡರಲ್ಲೊಂದಾಗ ಇಲ್ಲ, ತಾವು ಓಡ್ತಾರೆ, ಇವರನ್ನು ಓಡಿಸ್ತಾರೆ, ಎರಡೂ ಆಗಬಾರ್ದು. ಅದಕ್ಕೆ ಸಾಮಾನ್ಯವಾಗಿ ತಂದೆ ತಾಯಿ ತಂದೆ ಬೈತಿರ್ತಾರೆ, ತಾಯಿಯ ಸಮಾಧಾನ ಮಾಡ್ತಿರ್ತಾರೆ. ಅವ್ರು ಬ್ಯಾಲೆನ್ಸ್ ಆಗಬೇಕು. ಬಯೋ ಉದ್ದೇಶ ಅವನಿಗೆ ತಿಳ್ಕೊಳ್ಳಿ ಅಂತ ಹೇಳಿ, ಸಮಾಧಾನ ಮಾಡೋ ಉದ್ದೇಶ ಇನ್ಮೇಲೆ ಅರ್ಥ ಮಾಡಿಕೊಂಡು ಅದು ತಿಟ್ಟಾಗೋದು ಬೇಡ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಇನ್ನು ಅರ್ಥ ಮಾಡಿಕೊಂಡು ಆಗ ಸರಿ ಹೋಗುತ್ತೆ. ಊಟ ಬೇಟ ಆದ್ರೆ ಕಷ್ಟ. ತಾಯಿ ಸ್ಟ್ರಿಕ್ಟ್ ಆಗಿ, ತಂದೆ ಸೌಮ್ಯ ಆದರೆ ಪ್ರಯೋಜನ ಇಲ್ಲ. ತಂದೆಯೇ ಸ್ಟ್ರಿಕ್ಟ್ ಇರಬೇಕು, ತಾಯಿ ಇದಾಗಿರಬೇಕು. ಇಬ್ಬರಲ್ಲಿ ಆ ಗುಣ ಇದ್ದಾಗ ಮುಖ್ಯ ಉದ್ದೇಶ ಏನು, ಯಶಸ್ವಿಯಾದಂಥ ಸಂಸಾರ ಆಗಬೇಕು. ಆ ಮೂಲಕ ಮನೆಗೆ, ಅವನಿಗೆ, ಸಮಾಜಕ್ಕೆ ಒಳ್ಳೆಯದಾಗಬೇಕು. ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಎಲ್ಲರೂ ಕೂಡ ಒಂದೇ ರೀತಿ ಇರೋದಿಲ್ಲ. ಆದ್ದರಿಂದ ತಪ್ಪು ಮಾಡಿದಾಗ ತೀಕ್ಷ್ಣತೆಯನ್ನೇ ತೋರಿಸಬೇಕು, ಒಳ್ಳೆ ಕೆಲಸ ಮಾಡಿದಾಗ ಬಹಳ ಮೃದುವಾಗಿ ಅದನ್ನು ಕೊಂಡಾಡಬೇಕು, ಆಗ ಮಾತ್ರ ಸಾಧ್ಯ. ಇದು ಪ್ರಹ್ಲಾದ ಬಲಿಚಕ್ರವರ್ತಿ ಹೇಳಿದ ಸಂದೇಶ. ಧರ್ಮರಾಜ, ನೀನ್ ಮಾಡ್ತಿರೋದೇನು, ಬರೀ ಕ್ಷಮೆ ಅಂತ ಹೇಳ್ತೀಯಲ್ಲ, ಹೇಗೆ ಸಾಧ್ಯ ಇದು? ಕ್ಷಮಾ ಸರ್ವತ್ರ ಧರ್ಮೋನ ಪಾಪಹೇತುಶ್ಚ ದುರ್ಜನೆ. ಕ್ಷಮೆ ಎಂದೂ ಸಹ ಯಾವಾಗಲೂ ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಸಜ್ಜನರನ್ನು ಕ್ಷಮಿಸೋದಕ್ಕಂತೂ ಅವಕಾಶವೇ ಕೊಡಬಾರದು ಅಂತ ಹೇಳಿದ್ದಾರೆ. ಇದು ಬಹಳ ಮುಖ್ಯವಾದ ಮಾತು. ಎಷ್ಟೋ ಸಲ ಯಾರು ಕ್ರೂರವಾಗಿರ್ತಾರೆ, ಅವ್ರನ್ನ ಜನ ಕಷ್ಟ ಆಗಿ ಬೈತಾರೆ, ಆದರೆ ಕೆಲಸ ಆದ ಮೇಲೆ ಒಳ್ಳೆ ರೀತಿ ಮಾಡಿದ್ರೆ ಹಾಗೆ ಮಾಡಬೇಕಾಗಿತ್ತು ಅಂತ ಹೇಳಿದ್ದ. ಆಗೇನೋ ಭಾರಿ ಸ್ಟ್ರಿಕ್ಟ್ ಅನಿಸುತ್ತೆ ಅವ್ರಿಗೆ, ಆದರೆ ಆಮೇಲೆ ನೋಡಿದ್ರೆ ಗೊತ್ತಾಗುತ್ತೆ, ಆ ತಕ್ಷಣ ಮಹತ್ವ ಗೊತ್ತಾಗೋದಿಲ್ಲ. ಅದು ಸ್ವಲ್ಪ ಯೋಚನೆ ಮಾಡಿದರೆ ಆ ಉಗ್ರತೆ ಎನ್ನುವುದಕ್ಕೆ ಒಂದು ಅರ್ಥ ಇದೆ. ತೀರ ಸೌಮ್ಯತೆ, ತೀರ ಉಗ್ರತೆ, ಎರಡರ ಮಧ್ಯೆ ಒಂದು ನಾವು ಸಂಧಿಯನ್ನು ಸಾಧಿಸಬೇಕು, ಸೇತುವನ್ನು ನಿರ್ಮಾಣ ಮಾಡಿಕೊಳ್ಬೇಕು. ಅದು ಸುಮ್ಮನೆ ಬರೋದಿಲ್ಲ, ಅಧ್ಯಯನದಿಂದ ಬರುತ್ತೆ. ಎಜುಕೇಷನ್ ಅದನ್ನು ತಯಾರು ಮಾಡುತ್ತೆ. ಆ ರೀತಿ ಓದ್ತಾ ಮನುಷ್ಯ ಹೋದಂತೆ, ಓದ್ತಾ ಹೋದಂತೆ ಅವನಿಗೆ ತನ್ನ ಇತಿಮಿತಿಗಳ ಜೊತೆಗೆ ಜನಗಳ ಇತಿಮಿತಿಗಳು ಅರ್ಥವಾಗಿ ಬಿಟ್ಟು ಒಟ್ಟು ಭಗವಂತನ ಆರಾಧನೆ ನಡೀಬೇಕಾದ್ರೆ ಹೇಗಿರಬೇಕು ಅಂತಕ್ಕಂಥ ಪರಿಕಲ್ಪನೆ ಕೊಡಲಿಕ್ಕೆ ಸಾಧ್ಯ. ನಾವೇ ತಿಳ್ಕೊಳ್ಬೇಕು ಅಂತಿದ್ರೆ ಎಷ್ಟು ದಿವಸ ತಿಳ್ಕೊಳ್ಳೋಕ್ಕಾಗತ್ತೆ? ಯೋಚನೆ ಮಾಡಿ, ಇವತ್ತು ಸೈನ್ಸ್ನಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಅದೆಲ್ಲ ಓದಿಬಿಟ್ಟರೆ ಹೊಸ ಸಂವೇಷಣೆ ಮಾಡಕ್ಕೆ ಬರುತ್ತೆ, ತಾನೇ ಎಲ್ಲ ಕಂಡಿಡಿತಾ ಕೂತ್ರೆ ಏನೂ ಸಾಧ್ಯ ಇಲ್ಲ. ಹಿಂದಿನವರು ಮಾಡಿದ ಸಂಶೋಧನೆ ಪ್ರಯೋಜನ ಪಡಿಬೇಕು. ಯಾವಾಗಲೂ ಪ್ರಯೋಜನ ಪಡೆಯೋದೇ ಕಾಪಿ ಹೊಡೆಯೋದು ಬೇರೆ, ಅದು ತಪ್ಪದು. ಹಿಂದಿನವರು ಸಂಶೋಧನೆ ಕಾಪಿ ಹೊಡಿಬಾರದು, ಅದು ತಿಳ್ಕೊಂಡು ಪ್ರಯೋಜನ ಪಡೆಯಬೇಕು. ಪ್ರಯೋಜನ ಪಡೆಯೋದು ಸಾತ್ವಿಕತೆ, ಈ ಕಾಪಿ ಮಾಡತಕ್ಕಂಥದ್ದು ಆಸುರಿ ಪ್ರವೃತ್ತಿ. ಆ ಹಿನ್ನೆಲೆಯಲ್ಲಿ ಇವತ್ತು ವಿದ್ಯಾಭ್ಯಾಸ ಮಾಡಿಸೋ ಉದ್ದೇಶವೇ ಅದು. ಆದ್ದರಿಂದ ನಾವು ಆದಷ್ಟು ಓದಬೇಕು, ತಿಳಿಬೇಕು, ತಿಳಿದವರಿಂದ ಪಡೀಬೇಕು, ಆಗ ಸರಿಯಾಗಿ ತಿಳಲಿಕ್ಕೆ ಬರುತ್ತೆ. ನೀನು ಕ್ಷಮೆ ಒಂದನ್ನೇ ಧರ್ಮ ಅಂತ ತಿಳ್ಕೊಂಡಿದ್ದಿ, ಅದು ಸರಿಯಲ್ಲ ಅಂತ ಹೇಳಿದಾಗ ಧರ್ಮರಾಜ ಯೋಚನೆ ಮಾಡ್ತಾ ಹೋಗ್ತಾನೆ, ಅವನಿಗೆ ಅರ್ಥ ಆಗುತ್ತೆ. ಆದರೆ ಒಪ್ಪಿಕೊಳ್ಳೋದಕ್ಕೆ ಮನಸ್ಸು ಒಪ್ಪೋದಿಲ್ಲ, ಧರ್ಮರಾಜನ ಮನಸ್ಸು ಒಪ್ಪಿಕೊಳ್ಳೋದಕ್ಕೆ ತಯಾರಾಗೋದಿಲ್ಲ. ಆತ ಹೇಳ್ತಾನೆ, ಇಲ್ಲ, ದೇವರು ಸ್ವತಂತ್ರ, ಆದ್ದರಿಂದ ಎಲ್ಲ ಜಗತ್ತು ಅವನು ಆಡಿಸಿದಾಗ ಆಡ್ತಾ ಇದೆ. ಆದ್ದರಿಂದಾಗಿನೆ ನಾವು ಏನು ಮಾಡಿದ್ರು ಸುಮ್ಮನೆ ಇರಬೇಕು ಅಂತ ವಾದ ಮುಂದಿಡ್ತಾನೆ. ಅದು ಅತಿಯಾದ ಆಸ್ತಿಕ್ಯ ಅದು ಒಂದು. ಆ ಸಮಯಕ್ಕೆ ದ್ರೌಪದಿ ಹೇಳ್ತಾಳೆ, ಧರ್ಮರಾಜ, ಇದು ಸರಿಯಾದ ಮಾತಲ್ಲ. ದೇವರಿದ್ದಾನೆ ಅಂತ ತಿಳ್ಕೊಳ್ಳೋದು ನಮ್ಮ ಕರ್ತವ್ಯವನ್ನು ಕೈಬಿಡಲಿಕ್ಕೆ ಕಾರಣ ಆಗಬಾರದು. ದೇವರಿದ್ದಾನೆ ಅಂತ ತಿಳ್ಕೊಳ್ಳೋದ್ರಿಂದ ಕರ್ತವ್ಯವನ್ನು ಹೆಚ್ಚು ಚೆನ್ನಾಗಿ ಮಾಡಬೇಕು, ಅಭ್ಯಾಸ ಮಾಡಬೇಕೇ ಹೊರತು ಕೈಬಿಡೋದಕ್ಕೆ ಕಾರಣ ಆಗಬಾರದು ಅಂತ ಹೇಳಿ ನಿಜವಾದ ಆಸ್ತಿಕ್ಯದ ಪರಿಕಲ್ಪನೆ ಹೇಗಿರಬೇಕು ಅಂತ ಹೇಳಿದ್ದಾರೆ. ನಾಸ್ತಿಕ್ಯ ಒಂದು ಕಡೆಗೆ, ಆಸ್ತಿಕ್ಯ ಒಂದು ಕಡೆಗೆ, ದೇವರೇ ಇಲ್ಲ ಅನ್ನೋದು ಒಂದು ಅತಿರೇಕ, ಎಲ್ಲ ದೇವರೇ ಮಾಡಿಸ್ತಾನೆ ಅಂತ ಇನ್ನೊಂದು ಅತಿರೇಕ, ಎರಡರ ಮಧ್ಯ ಮನುಷ್ಯ ಯಾವುದೋ ಒಂದನ್ನಾಡಿಸಿಕೊಂಡ್ರೂ ಪ್ರಯೋಜನ ಇಲ್ಲ, ಎರಡರ ಮಧ್ಯವರ್ತಿಯಾದಂಥ ತತ್ವವನ್ನು ತಿಳಿಯಬೇಕು ಅಂತ ಹೇಳಿ ಎಲ್ಲ ಹೇಳ್ತಾ ಹೋದಂತೆ ಧರ್ಮರಾಜನಿಗೆ ಉತ್ತರ ಕೊಡೋದು ಕಷ್ಟವಾಗಿ ಬಿಟ್ಟು ಸ್ವಲ್ಪ ಜೋರ ಮಾತಾಡಿಬಿಡ್ತಾನೆ. ತಮಾಷೆ, ಕ್ಷಮೆ ಕ್ಷಮೆ ಅಂತ ಹೇಳಿದ ವ್ಯಕ್ತಿನೇ ಕ್ಷಮೆಗೆ ತಕ್ಕೊಂಡ್ಬಿಡ್ತಾನೆ. ಇದು ಆಸ್ತಿ ಅಂದ್ರೆ ಇಷ್ಟೊತ್ತು ಕ್ಷಮೆ ಇರಬೇಕು ಅಂತ ಹೇಳಿದನಲ್ಲ, ತಾನೇ ಕ್ಷಮಾಗುಣ ಕಳ್ಕೊಂಡು ಬಿಡ್ತಾನೆ. ದುರ್ಯೋಧನದ ಮೇಲೆ ಸೌಮ್ಯ ನಡ್ಕೊಡ್ತಾನೆ, ದ್ರೌಪದಿ ಸರಿಯಾಗಿ ಹೇಳಿದ್ರೆ ಬೈತಾನೆ, ಇಲ್ಲಿ ಅಲ್ಲೇ ತನ್ನ ಅತಿ ಕಾಂಟ್ರಡಿಕ್ಷನ್ ತಾನೇ ತಂದುಕೊಂಡು ಬಿಡ್ತಾನೆ. ದ್ರೌಪದಿ ತೋರಿಸ್ತಾಳೆ, ಆಯ್ತು ನೀನೇ ನಿನ್ನ ಮಾತಲ್ಲಿ ಸೋತಂತೆ ಆಯ್ತು ಸುಮ್ಮನೆ ಇದ್ದಾಗ. ಮತ್ತು ಸ್ತ್ರೀ ಧರ್ಮವನ್ನು ತೋರಿಸಿದ್ದಾರೆ, ಎಂದು ಸಹ ಸ್ತ್ರೀಯರು ಸೋತಂತೆ ಮಾಡೋದ್ರಲ್ಲಿ ಜಾಣ, ತಮ್ಮ ಸರಿ ಇದ್ರೂ ಕೂಡ ವಿಷಯ ಹೇಳಬೇಕು, ಒಪ್ಪದೆ ಹೋದ ಆ ಕಾಲಕ್ಕೆಲ್ಲ ಬೈದು ಬಿಡ್ತಾರೆ ಜೋರಾಗಿ, ಆದರೆ ಮಾತಿನ ಪರಿಣಾಮ ಮಾಡ್ತಾನೆ ಇರುತ್ತೆ ಯಾವಾಗಲೂ ಕೂಡ. ಮಾತಾಡೋದು ಸಂಕೋಚ, ದಿವಸ ಒಂದು ಒಳ್ಳೆ ಮಾತಾಡಿದ್ರೆ ಮಾಡಿ, ಪ್ರಾರ್ಥನೆ ಮಾಡಿ, ಸಂಧ್ಯಾ ವಂದನೆ ಮಾಡಿ ಅಂತ ಹೇಳಿದರೆ ಬೈದು ಬಿಡ್ತಾರೆ, ಆದರೆ ಮನಸ್ಸಿನೊಳಗೆ ಕೆಲಸ ಮಾಡುತ್ತೆ, ಬಿಡೋದಿಲ್ಲ, ನಿಧಾನ ವರ್ಕ್ ಮಾಡ್ತಾನೆ ಇರುತ್ತೆ. ಆದ್ದರಿಂದ ಸ್ವಲ್ಪ ಟೈಮ್ ಕೊಡಬೇಕು ಅದಕ್ಕಷ್ಟೇ. ಆಗ ದಿವಸ ಹೇಳಿದಾಗ ಆಮೇಲೆ ಜೋರು ಬೈಯೋದು ಬಿಡ್ತಾನೆ, ಸುಮ್ಮನೆ ಇರ್ತಾನೆ, ಕೊನೆ ಒಂದು ಫೈನ್ ಡೇ ಮಾಡೇ ಬಿಡ್ತಾನೆ, ಆ ಸ್ಥಿತಿ ಬರುತ್ತೆ. ಅದಕ್ಕೆ ಕಾಂತಾ ಸಂಹಿತ ಅಂತಾನೆ ಈ ಕಾವ್ಯ ಪ್ರಪಂಚದಲ್ಲಿ ಕರೀತಾರೆ. ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಮಾಡತಕ್ಕಂಥ ಒಂದು ಕೌಶಲ್ಯ ಇದೆಯಲ್ಲ, ಬಹಳ ಅಪೂರ್ವ. ದ್ರೌಪದಿ ಅದನ್ನು ತೋರಿಸ್ತಾ ಇದ್ದಾರೆ. ಇನ್ನು ಅರ್ಥ ಮಾಡಿಕೊಂಡು ಸ್ತ್ರೀ ಧರ್ಮವನ್ನು ಪಾಲನೆ ಮಾಡಬೇಕು, ಮತ್ತು ಸ್ತ್ರೀ ಧರ್ಮವನ್ನು ಯಾವ ರೀತಿಯಾಗಿ ತಿಳಿಸಬೇಕು ಅನ್ನೋದಕ್ಕೂ ಕೂಡ ದ್ರೌಪದಿಯ ಮಾತು ಒಳ್ಳೆಯ ದೃಷ್ಟಾಂತ. ಆದ್ದರಿಂದ ದ್ರೌಪದಿ ದೇವಿ ಒಂದು ಸಾಮಾನ್ಯವಾಗಿ ಎಲ್ಲ ತಲೆದೂಗ್ಕೊಂಡು ಹೋಗಿಬಿಟ್ರೆ ಪಾತಿವ್ರತ್ಯ ಅಂತ ತಿಳಿಸ್ತಕ್ಕಂತಹ ಧರ್ಮ ಮಾಡ್ತಾ ಇಲ್ಲ. ನಿಜವಾದ ಪಾತಿವ್ರತ್ಯ ಅಂದರೆ ತಪ್ಪನ್ನ ತಪ್ಪು ಅಂತ ಹೇಳಿ ಸರಿಯಾದ ರೀತಿಯಲ್ಲಿ ಹೇಳೋದೇ ಪಾತಿವ್ರತ್ಯ ಹೊರತು, ತಪ್ಪು ಮಾಡಿದಾಗಲೂ ಕೂಡ ಅದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟರೆ ಅದೆಂದೂ ಒಂದು ಪಾತಿವ್ರತ್ಯ ಅಂತ ಅನಿಸೋದಿಲ್ಲ. ನಿಜವಾದ ಧರ್ಮದ ಆಂತರ್ಯವೇ. ಕೊನೆಗೆ ದ್ರೌಪದಿ ಸುಮ್ಮನಾದ ಮೇಲೆ ಭೀಮಸೇನ ಪ್ರವೇಶ ಮಾಡ್ತಾ ಇದ್ದ. ಭೀಮಸೇನ ಬರ್ತಿರಲಿಕ್ಕೆ ಧರ್ಮರಾಜ ಇಡೀ ತನ್ನ ಇದರಲ್ಲಿ ಭಯಪಡ್ತಿದ್ದು ಇಬ್ಬರಿಗೆ, ಒಬ್ಬ ಕೃಷ್ಣ ಒಬ್ಬ ಭೀಮ. ಭೀಮನ ಬಗ್ಗೆ ಆತನ ಗೊತ್ತು, ಭಾರಿ ತಿಳಿದವನು ಅಂತಕ್ಕಂಥದ್ದು ಮೊದಲಿನಿಂದ ತಿಳ್ಕೊಂಡಿದ್ದಾನೆ. ಭಾರಿ ಬಲಿಷ್ಠ, ಅಷ್ಟೇ ಒಳ್ಳೆಯ ಜ್ಞಾನಿ ಅಂತ ಗೊತ್ತು. ಭೀಮಸೇನನ ಮಾತುಗಳು ಅಷ್ಟೇ ಸ್ಪಷ್ಟ, ಅಷ್ಟೇ ಅತ್ಯಂತ ಪ್ರಾಮಾಣಿಕವಾದದ್ದು. ರಾಜನ್ ವಿಷ್ಣು ಸರ್ವಕರ್ತ, ಅಣ್ಣ ಏನ್ ಹೇಳಿದೆ ನೀನು? ದ್ರೌಪದಿಯ ಮುಂದೆ ದೇವರಿದ್ದಾನೆ, ಅವನೆಲ್ಲ ಮಾಡಿಸ್ತಾನೆ ಅಂತ ಹೇಳಿದೆಯಲ್ಲ, ಅದು ಸತ್ಯವಾದ ಮಾತು, ಅದರಲ್ಲೇನು ವಿವಾದವೇ ಇಲ್ಲ. ಆದರೆ ದೇವರಿದ್ದಾನೆ, ಅವನು ಸರ್ವತಂತ್ರ ಸ್ವತಂತ್ರ ಅನ್ನೋ ಮಾತು ನಾವು ಯಾರು ಏನೇ ಮಾಡಿದರೂ ಸುಮ್ಮನೆ ಕೂಡಬೇಕು ಅಂತ ಅರ್ಥ ಆಗತ್ತೆ ಅಂತ ತಿಳ್ಕೊಂಡಿದ್ದೀಯಲ್ಲ, ಅದು ಸರಿಯಲ್ಲ ಅಂತ ಹೇಳಿದ್ದೆ. ದ್ರೌಪದಿ ಮಾತಿನ ವಿವರಣೆಯೇ ಭೀಮಸೇನ ಮಾತುಗಳು. ಲೋಕದೊಳಗೆ ದೇವರೆಲ್ಲ ಮಾಡಿಸ್ತಾನೆ ಅಂತ ಒಂದು ವಾದ, ಇಲ್ಲ ಎಲ್ಲ ನಾವು ಮಾಡ್ತೇವೆ ಅಂತ ಒಂದು ವಾದ, ಎರಡೂ ತಪ್ಪು ಅನ್ನೋದನ್ನು ತೋರಿಸ್ತೇನೆ ನೋಡು ಅಂತ ಹೇಳಿದ್ದಾನೆ. ಬಹಳ ಮುಖ್ಯ.